whom it is addressed, who has the eligibility to hear, and what is the connection, what is the result that we saw, and how to hear it with adharana, that means with devotion and with shraddha we have to listen. That we saw that the next padya, this is where it starts, the mangalacharana sandhi. He has done it with 13 verses. The 13 verses as per numerology, the 13 is a very auspicious number in Shastra. How means Deepa, if you write in Devanagari, D is the third letter. Pa is the first letter. So you have to read from right to left, then it becomes 1, 3. So 13 is Deepa, that is like a light. So it sheds knowledge. It gives knowledge. Always before we start, we lit the Deepa. So the Mangalacharana is a Deepa, praying God to give knowledge to us, to remove darkness and to give knowledge. So 13 padyas are the 13 verses. The first verse is we saw how before starting any work, you have to do namaskara to God. So the reason here Dasari is giving is, why do namaskara? We tell the kids to do namaskara. They do namaskara, all right. But namaskara should come from the heart. How it will come from the heart? Only when you tell the greatness, only the greatness of the being that is told is explained, you will feel like bowing to him from your heart, from your words and from your body. So that's why Dasaru first explains the significance. Each devata he takes and explains their greatness, and so that we can do namaskara to him. And also he gives the phala, because for younger kids, to do something there should be an incentive. So for us, we need some incentive when we start, when we keep the first step. So he gives the devata's greatness, and by doing namaskara, you will get this phala. What is the phala that he is saying is, the obstacles in your path. In your path, the obstacles can be the laukika, the worldly obstacles, and also the obstacles in getting the jnana, obstacles in getting the eternal sukha. All these, the obstacles will be removed, and you will complete whatever you desire, you will get it. What is good for you, you will get. So that phala, he is telling that. And for that sake, he himself is doing prayer to all these gods. So in the first verse, Sri Ramana Karakamala Pujita Charu Charana Saroja Brahma Samiravani Panindra Vindra Bhavendra Mukavinuta Niraja Bhavandra Yastiti Karana Kaivalyadayaka Narasimhane Namipe Karuni Pudi Yamage Mangalava. So he has used Yamage Mangalava. That is the phala. Yamage, he has used the plural. So for us, here means not just him or the people that were assembled there, his shishyas. Not only that, even all the shishya paramparas, that is, whoever is taking this work, whoever is teaching, whoever is listening, everyone, the entire generations and generations who approach, who take this work, they will get the phala. So he, for that sake, on our behalf, he is praying God, and God will definitely answer his prayer. So in the first padya, what he says is, he is praying this Ishta Deva. See, first we saw the Pratipadya Murti is Hari. By Hari we said he is the Indrala, the Bimbarupi we saw. Now he is praying for his Ishta Deva. Ishta Deva means, it can be, the Ishta Deva is usually your Kula Deva. Because right from your childhood, you have the habit of worshipping your Kula Devaru. So that eventually becomes naturally a Ishta Deva. So for him, the Ishta Deva is Narasimha. Incidentally, just like our body is made up of all the saptadhatus, we say that skin, blood, muscles, tissues, bones, like that we say the saptadhatus. Bhagavan, the Indralar, the Bimbarupi, he should be made up of something. What is that? It is made up of Narasimha Rupa. everything is a little small, small, every tiny, tiny bit is made of Narasimha Rupa, the Bimba Rupa and Sariyami, because the God's body cannot be made of anything that is of matter. It is made of non-matter. What is it? Non-matter? Non-matter is his own Rupa. Here it is, Bimba Rupa is made up of Narasimha Rupa. So he prays that Narasimha Rupa, telling his Mahatmya. What is his greatness? It says, Neeraja Bhavando De Sthiti Karana. That means the entire Brahman. You are the creator. You are the one who created and the cause. You are the nimitta. You are the main reason. You are the Moola Karana for the Sishti, Sthiti, Laya, Bandha, Mochana, Jnana, Ajnana. Everything. Here he says, Neeraja Bhavanda means it is a universe. Sthiti means the maintenance or rakshana. Sthiti Bhavandodaya. Udaya means Srishti. Srishti Sthiti. He says only Srishti Sthiti. The next sentence he says Kaivalya. Kaivalya means it is not Samhara. Samhara leading to Moksha. So he doesn't mention Samhara directly. He said after Samhara you are taken to Moksha. So he is giving the phala. So Srishti Sthiti Laya. Or Moksha is telling, by the three, we get the other things also. Srishti, Sthiti, Moksha, Bandha, Niyama, Jnana, Ajnana. All these, you Narasimha, you are doing. For that sake, you are being worshipped by none other than Sakshat Lakshmi. We all know Lakshmi, the greatness of Lakshmi. So even that Lakshmi worships your feet with her hand. Starting with Lakshmi, Brahma, then Brahma, by Brahma the implication is Brahma, Vayu, and Bharati, Saraswati, and also Shesha, Garuda, and Shesha, Garuda, Rudra, and all the others, Indra, and all others. Even these deities are worshipping him because all are dependent on you. So, such a person, you please bless us. That's what it is telling. That's the gift. Now in Kannada, the Kannada is also, nan Kannada dalli heltini ivage. So, illi em heltare andre, illi first ee vasu shuru madavagle, Shrikaradinda shuru madtare. Harikathamrutasara gurugala karunadinda alli bandide. Harikathamrutasara alli hari bandide. Idranu tiruganu Shri shabdadinda shuru madtare. Shri andre ella sampattu anta. ಅದಕ್ಕೆ ಅನೇಕ ಮೀನಿಂಗ್ಸ್ ಇದೆ. ಶ್ರೀ ಅಂಬೋದಿಂದ ಲಕ್ಷ್ಮಿಯೊಳಗೆ ಇರುವಂತ ನಾರಾಯಣನ ರೂಪ, ಲಕ್ಷ್ಮಿಗೆ ಅಷ್ಟು ಸಂಪತ್ತು ಕೊಟ್ಟ ನಾರಾಯಣ ರೂಪವನ್ನು ಸ್ಮರಣೆ ಮಾಡ್ತಾರೆ. ಶ್ರೀ ರಮಣಿ ಅವಳ ಕೈಯಿಂದ, ಕೈ ಎಂಬೋ ತಾವರೆ, ಕೈ ಎಂಬೋ ಆ ಒಂದು ಕಮಲದಿಂದ ಭಗವಂತನನ್ನ ಕಾಲನ್ನ ನಮಸ್ಕಾರ ಮಾಡ್ತಾರೆ. ಆ ಕಾಲು ಹೇಗಿದೆ ಅಂದ್ರೆ ಅದು ಸರೋಜದಂತೆ, ಅದು ಒಂದು ಪದ್ಮ. ಲಕ್ಷ್ಮೀದೇವಿಯ ಕೈ ಒಂದು ಪದ್ಮ, ಭಗವಂತನ ಪಾದ ಒಂದು ಪದ್ಮ ಆಗಿದೆ. ಸೊ ಕೈ ಪಾದವನ್ನ ಪೂಜೆ ಮಾಡುತ್ತ ಅಂತ ಹೇಳುವ ಮೂಲಕವಾಗಿ ನಾರಾಯಣನ ಶ್ರೇಷ್ಠತ್ವ ಗೊತ್ತಾಗತ್ತ. ಅದು ಒಂದು. ಇನ್ನೊಂದು, ನಾರಾಯಣನ ಪಾದವನ್ನ ಹೇಳುವಾಗ ಚಾರು, ಅದು ತುಂಬಾ ಕೋಮಳವಾಗಿ ಚಂದಾಗಿ ಇರುವಂತ ಪಾದ ಅಂತ ಆ ಪಾದವನ್ನ ವರ್ಣನೆ ಮಾಡ್ತಾರೆ. ಚಾರು ಚರಣ, ಆ ಪಾದವನ್ನ ಚಾರು ಚರಣ ಸರೋಜ, ಆ ಒಂದು ಪಾದವನ್ನ ಇನ್ನು ಯಾರು ನಮಸ್ಕಾರ ಮಾಡ್ತಾರಂದ್ರೆ ಬ್ರಹ್ಮ ಮಾಡ್ತಾನೆ. ಚತುರ್ಮುಖ ಲಕ್ಷ್ಮಿ ಆದ ಮೇಲೆ ಚತುರ್ಮುಖ ಜೀವರಲ್ಲಿ, ಆ ಒಂದು ಹುಟ್ಟಿ ಸಂಸಾರದಲ್ಲಿ ಇರುವಂತ ಜೀವರಲ್ಲಿ ಶ್ರೇಷ್ಠನಾದಂತ ಬ್ರಹ್ಮ, ಮತ್ತು ಸಮೀರ ಅಂತ ಹೇಳೋ ಮೂಲಕ, ಸಮೀರ ಅಂದ್ರೆ ನಮ್ಮ ಎಲ್ಲರ ನಮ್ಮನ್ನ ಪ್ರೇರಣೆ ಮಾಡಿಸೋನು, ಅದು ವಾಯುದೇವರು ಮುಖ್ಯವಾಗಿ. ಅದು ಆದ್ಮೇಲೆ ವಾಣಿ ಅಂತ ಯೂಸ್ ಮಾಡ್ತಾರೆ. ಇಲ್ಲಿ ಬ್ರಹ್ಮ ಸಮೀರ ಬಂದಿದೆ. ವಾಣಿ, ವಾಣಿ ಅಂದ್ರೆ ಪಾಪ್ಯುಲರ್ಲಿ ಸರಸ್ವತಿ ಆಗತ್ತೆ. ಭಾರತಿಯಲ್ಲಿ ಬಿಟ್ಟರು ಅಂದ್ರೆ ವಾಣಿ ಎಂಬುವ ಶಬ್ದ ಸರಸ್ವತಿಗೇನು ಆಗತ್ತೆ, ಭಾರತಿಗೇನು ಆಗತ್ತೆ. ಸೊ ವಾಣಿ ಶಬ್ದದಿಂದ ಇಬ್ಬರನ್ನೂ ತಕೋಬೇಕು. ಆಮೇಲೆ ಫಣೀಂದ್ರ ವೀಂದ್ರ, ಫಣೀಂದ್ರ ಅಂದ್ರೆ ಶೇಷದೇವರು, ವೀಂದ್ರ ಅಂದ್ರೆ ಪಕ್ಷಿರಾಜನಾದಂತ ಗರುಡ, ಭವ ರುದ್ರರು, ಇಂದ್ರ, ಇಷ್ಟು ದೇವತೆ ಮುಖ ಅಂದ್ರೆ ಇವರನ್ನೇ ಮೊದಲಾಗಿ ಇಟ್ಟು ಉಳಿದ ದೇವತೆಗಳೆಲ್ಲ ವಿನೂತ ಎಲ್ಲರಿಂದಲೂ ಸ್ಟಾರ್ಟಿಂಗ್ ಫ್ರಮ್ ಲಕ್ಷ್ಮಿ ಎಲ್ಲಾ ದೇವತೆಗಳೇ ನಮಸ್ಕಾರ ಮಾಡ್ತಾರಂದ್ರೆ ನಮ್ಮಂತವರು ದೇವರಿಗೆ ನಮಸ್ಕಾರ ಮಾಡಲೇಬೇಕು ಅಂಬುದು ಇಲ್ಲಿ ಸಿದ್ಧ ಆಗತ್ತೆ. ಮುಖ ವಿನೂತ ಇವನು ಏನ್ ಮಾಡಿದ್ದಾನೆ, ಯಾಕೆ ಇವರನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂದ್ರೆ, ನೀರಜ, ನೀರಜ ಅಂದ್ರೆ ನೀರಲ್ಲಿ, ಜ ಅಂದ್ರೆ ಹುಟ್ಟಿರುವಂತ, ಭವಾಂಡ, ಭವ ಆಂಡ ಅಂದ್ರೆ ಅಲ್ಲಿ ಬಂದಂತ ಬ್ರಹ್ಮದೇವರ ಬ್ರಹ್ಮಾಂಡ, ಬ್ರಹ್ಮದೇವರ ಮೂಲಕವಾಗಿ ಬಂದ ಈ ಬ್ರಹ್ಮಾಂಡದ ಉದಯ. ಉದಯ ಅಂದ್ರೆ ಸೃಷ್ಟಿ ಮತ್ತು ಉದಯ ಸ್ಥಿತಿ, ಸೃಷ್ಟಿ ಸ್ಥಿತಿ ಆಗತ್ತೆ, ಸೃಷ್ಟಿ ಸ್ಥಿತಿ ಮತ್ತು ಅದಕ್ಕೆ ಕಾರಣನಾಗಿ ಇರುವವನೇ. ಎಲ್ಲವೂ ಆಗಬೇಕಂದ್ರೆ, ಯಾವುದೇ ಒಂದು ಆಗಬೇಕಂದ್ರೆ ಜಡದಿಂದ ಜಡ ಆಗಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅಟ್ ಸಮ್ ಪಾಯಿಂಟ್ ಅದು ಸ್ಟಾರ್ಟ್ ಮಾಡಬೇಕು. ಸೊ ಜಡದಿಂದ ಸೃಷ್ಟಿ ಆಗೋದಿಲ್ಲ, ಸೃಷ್ಟಿ ಮಾಡುವಂತವನು ಒಂದು ಚೇತನನೇ ಇರಬೇಕು. ಆ ಚೇತನನಿಗೆ ಪರಮ ಎಲ್ಲ ಸರ್ವಜ್ಞತ್ವ ಇರಬೇಕು, ಎಲ್ಲವೂ ಅವನಿಗೆ ತಿಳಿದಿರಬೇಕು. ಸೊ ಅಂತ ಕಾರಣ, ಮೂಲ ಕಾರಣ ಯಾವುದು ಅಂತಾರೆ, ಭಗವಂತನೇ ಮೂಲ ಕಾರಣ ಅಂತ ಹೇಳಿ. ಕಾರಣನೇ ನೀನ್ ಏನ್ ಮಾಡ್ತೀವಿ, ಸೃಷ್ಟಿ ಸ್ಥಿತಿ ಮಾಡಿ ಇಲ್ಲಿ ಸಂಹಾರ ಹೇಳಿಲ್ಲ, ಕೈವಲ್ಯ ಅಂತಾರೆ. ಕೈವಲ್ಯ ಅಂದ್ರೆ ಕೇವಲ ನೀನೊಬ್ಬನೇ ಆ ಮೋಕ್ಷವನ್ನ ಯಾಕೆ ನಮಸ್ಕಾರ ಮಾಡ್ತೀವಿ, ಯಾಕೆ ಲಕ್ಷ್ಮಿಯನ್ನ ಮಾತ್ರ ಮಾಡಬಾರ್ದು, ಉಳಿದವರಿಗೆ ಯಾಕೆ ಮಾಡಬಾರ್ದು ಅಂದ್ರೆ ಅವ್ರಗಳಿಗೆ ಆ ಲಕ್ಷ್ಮಿಯ ಬಿಟ್ಟು ಉಳಿದವರಿಗೆಲ್ಲ ಪದವಿ ಇರತ್ತೆ, ಪದವಿ ಹೋಗತ್ತೆ ಅವರಿಗೆ. ಲಕ್ಷ್ಮಿ ಅವಳು ಅಸ್ವತಂತ್ರಳಾಗಿದ್ದಾಳೆ. ಸೊ ಆದ ಕಾರಣದಿಂದ ಮೋಕ್ಷವನ್ನ ಕರುಣಿಸುವವನು ಭಗವಂತನ ಒಬ್ಬನೇ, ಅದಕ್ಕೆ ಕೈವಲ್ಯದಾಯಕ. ಮುಕ್ತಿಯನ್ನ ಕೊಡುವವನು ಕೈವಲ್ಯದಾಯಕ ಯಾರು, ನೀನು ಅಂದ್ರೆ ನಾರಸಿಂಹ ಅಂತ. ನಾರಸಿಂಹ ಅಂಬೋದಿಂದ ನರಸಿಂಹದೇವರು ಅಂತ ಒಂದು ಅರ್ಥ, ಇನ್ನೊಂದು ನಾರ ಅಂದ್ರೆ ದೋಷರಹಿತ, ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತನಾದವನು ಅಂತ. ಸಿಂಹ ಅಂದ್ರೆ ಶ್ರೇಷ್ಠ ಅಂದ್ರೆ ಏನಾಗಿತ್ತು, ಬೇಸಿಕಲಿ ದೇವರನ್ನ ನರಸಿಂಹದೇವರನ್ನ ಚಿಂತನೆ ಮಾಡುವಂತೆ ಇದೆ. ಇದ್ರನು ನಾರಸಿಂಹ ಅಂಬೋದಿಂದ ಅವನ ಗುಣ ಚಿಂತನೆಯನ್ನ ಮಾಡ್ತಾರೆ. ಬದ್ದಿ ಹೆಸರಲ್ಲ, ನಾವು ಇಟ್ಟುಕೊಂಡಿರುವಂತ ತರ ದೇವರ ಹೆಸರಲ್ಲ, ದೇವರ ಒಂದು ಗುಣವನ್ನ ಹೇಳತ್ತೆ. ಆ ಗುಣವನ್ನ ನಾವು ಚಿಂತನೆ ಮಾಡಿದಾಗ ಏನಾಗತ್ತಂದ್ರೆ ನಮ್ಮಲ್ಲಿನೂ ಆ ಒಂದು ಆ ಗುಣದ ಅಭಿವ್ಯಕ್ತಿ ಆಗತ್ತೆ ಯಥಾ ಯೋಗ್ಯವಾಗ. ಅಂದ್ರೆ ಇಲ್ಲಿ ಏನು, ಅರ ನಾರಸಿಂಹ ಅಂದ್ರೆ ಅನೇಕ ಮೀನಿಂಗ್ ಇದೆ. ಒಂದು ಮೀನಿಂಗ್ ಬಂದ್ರೆ ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತ ಅಂತ ಆಗತ್ತೆ. ಅಂದ್ರೆ ನಮ್ಗೆ ಏನಾಗತ್ತೆ, ನಾರಸಿಂಹ ಅಂತ ಅವನನ್ನ ಹೇಳಿದ್ರೆ ಬಿಂಬವನ್ನ ಒಂದು ಮಿರರ್ ಅಂಡ್ ರಿಫ್ಲೆಕ್ಷನ್ ತರ ಬಿಂಬ ನಮ್ಮ ನಾವು ಒಂದು ಕನ್ನಡಿಯಲ್ಲಿ ಚಂದಾಗೆ ಇರಬೇಕಂದ್ರೆ ಆ ಕನ್ನಡಿ ಮುಂದೆ ನಾವು ನಿಂತು ಚಂದಾಗೆ ನಮ್ಮನ್ನ ಅಲಂಕಾರ ಮಾಡ್ಕೊಂಡ್ರೆ ಚಂದ ಕನ್ನಡಿಯಲ್ಲಿನೂ ಹಾಗೆ ಕಾಣಿಸುತ್ತೆ. ಹಾಗೆ ದೇವರನ್ನ ದೋಷರಹಿತ ದೋಷರಹಿತ ಅಂತ ಚಿಂತನೆ ಮಾಡಿದ್ರೆ ನಮ್ಮಲ್ಲಿ ಇರುವಂತ ಈ ಮನೋ ದೋಷಗಳು ಮೆಲ್ಲ ಮೆಲ್ಲ ಹೊರಟೋಗತ್ತೆ. ದೇವರ ರೂಪ ನಮಗೆ ಆ ದೋಷವನ್ನ ತೆಗಿಸ್ತಾನೆ. ನಾರ ಅಂದ್ರೆ ದೋಷರಹಿತ, ಸಿಂಹ ಅಂದ್ರೆ ಶ್ರೇಷ್ಠ ಅಂತ. ಶ್ರೇಷ್ಠ ಅಂದ್ರೆ ಯಾವುದಿಂದ, ಸಿಂಹ ಅಂದ್ರೆ ಆ ಗುಣಗಳು ಒಳ್ಳೆ ಗುಣದಿಂದ ತುಂಬಿರುವಂತ, ಅದೇ ಸರ್ವದೋಷ ಸರ್ವದೋಷ ವರ್ಜಿತ ಸಕಲ ಗುಣ ಸರ್ವ ಗುಣ ಸಂಪೂರ್ಣ ಸಕಲ ದೋಷ ವರ್ಜಿತ ಅಂತ ಹೇಳ್ತೀವಲ್ಲ, ಅದೇ ಅದನ್ನ ಮೀನಿಂಗೇ ನಾರಸಿಂಹ ಅಂಬೋದಕ್ಕೆ ಬರುತ್ತೆ. ನಮ್ಮಲ್ಲಿನೂ ಇರುವಂತ ದೋಷಗಳೆಲ್ಲ ನಮಗಿರುವಂತ ಆ ಒಂದು ಅಬ್ಸ್ಟಕಲ್ಸ್ ಆ ಒಂದು ವಿಘ್ನಗಳು ಎಂಬುವ ದೋಷಗಳೆಲ್ಲ ಹೋಗತ್ತೆ. ಮತ್ತು ನಮ್ಮಲ್ಲಿ ಇರುವಂತ ಒಳ್ಳೆತನ ಒಳ್ಳೆ ನೇಚರ್ ಆ ನಮ್ಗೆ ಬೇಸಿಕಲಿ ಅವರ್ ಮೆಮರಿ ಅಂಡ್ ಎವ್ರಿಥಿಂಗ್ ಅದು ಬರತ್ತೆ ನಮ್ದು. ಯಾವಾಗ ಯಾವಾಗ ಕೊಡಬೇಕು ಆವಾಗ ಆವಾಗ ನಮ್ಮ ಸಾಧನೆಗೆ ಅನುಗುಣವಾಗಿ ದೇವರು ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ನಾರಸಿಂಹನೇ ನಮಿತೆ ಅಂತ, ನಮಿತೆ ಅಂದ್ರೆ ನಮಸ್ಕಾರ, ನಮಿತೆ ಎಂಬುವ ಶಬ್ದದಿಂದ ನಮಸ್ಕಾರ ಅಂಬೋದು ಪ್ರತಿ ಒಂದು ಫಿಸಿಕಲ್ ಆಕ್ಟಿವಿಟಿ ಆಗಿಲ್ಲ, ಮನಸ್ಸಲ್ಲಿ ಒಂದು ಆದರ ಬಂದಾಗೆ ನಮಗೆ ಆ ಮನಸ್ಸು ವಾಕ್ ಕಾಯ ಮೂರನಿಂದನು ಮಾಡುವುದಕ್ಕೆ ನಮಿತ ನಮಿತೆ ಎಂಬುದಿಂದ ಹೇಳ್ತಾರೆ. ನಮಿತೆ ಯಮಗೆ ಮಂಗಳವ ಕರೆನಿಪ್ಪುದು ಅಂತ. ಯಮಗೆ ಅಂತ ಹೇಳ್ತಾರಂದ್ರೆ ದಾಸರು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ನಮಗೆ ಎಲ್ಲರಿಗೇನು ನೀನು ಮಂಗಳವನ್ನ ಕೊಡು, ಯಮಗೆ ಮಂಗಳವನ್ನ. ಮಂಗಳ ಅಂದ್ರೆ ಏನು ಅಂದ್ರೆ ಒಳ್ಳೇದು ಅಂತ. ಒಳ್ಳೇದು ಏನು ಅಂದ್ರೆ ನಮಗೆ ಬರುವಂತ ಈ ಒಂದು ವಿಘ್ನಗಳನ್ನ ಪರಿಹಾರ ಮಾಡಿ ನಿರ್ವಿಘ್ನವಾಗಿ ಇರುವಂತೆ ಮಾಡ್ತಾನೆ. ನಿರ್ವಿಘ್ನವಾಗಿದ್ದು ಆ ಕಾರ್ಯಕ್ಕೆ ಸಿದ್ಧಿ ಮಾಡುವಂತೆ ನಮಗೆ ಏನು ಬೇಕೋ ಬೇಕಾದ್ರೂ ಸುಖ ಆ ಸುಖ ಸಿಕ್ಕುವಂತೆ ಮಾಡ್ತಾನೆ. ಅದೇ ಮಂಗಳ ಕರುಣಿ ಪುದು ಅಂತ ಹೇಳ್ತಾರೆ, ಕರುಣದಿಂದ ಕೊಡಬೇಕು. ಯಾಕೆ ಅಂದ್ರೆ ನಮ್ಗಿಂತ ನಮ್ಮಲ್ಲಿ ಎಷ್ಟೋ ನಾವು ಇಷ್ಟು ಮಾಡಿದ್ರು ಕ್ಷಣ ಕ್ಷಣಕ್ಕೆ ದೋಷಗಳು, ನಮ್ಮ ಪ್ರತಿ ಕ್ರಿಯೆಗಳಲ್ಲಿ ದೋಷಗಳು ಬರುತ್ತೆ. ಈ ದೋಷಗಳೆಲ್ಲ ಅವನು ತೆಗಿಬೇಕಂದ್ರೆ ಅವನು ಕರುಣೆ ಮಾಡಬೇಕು, ಒಂದು ತಾಯಿ ತರ ಕರುಣೆ ಮಾಡಿ ತೆಗಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಹೀಗೆ ಈ ಭಕ್ತಿ ಪದ್ಯ ಹೋಗುತ್ತೆ ಅಂಬೋದ್ಲಿ ಕೃಷ್ಣಾರ್ಪಣ ಮಸ್ತು.